हरिः ओम् श्री गुरुभ्यो नमः। हरिः ओम् श्री गुरुभ्यो नमः। अभ्रमं भंगरहितं अजडं विमलं सदा आनन्दतीर्थमतुलं भजेतापत्रयापहं नित्या सिद्धांत दुद्धांत विद्वंस विचक्षणः जयतीत्याकतने भासतां नो हृदम्बरे अत्यकल्पितकल्पोऽयं प्रत्यत्यककेसरी व्यासतीर्थगुरुर्भूयात् अस्मदिष्टात सिद्धये तपोविद्याविरक्त्यादि सद्गुणयोगाकरानां वादिराजगुरूनुन्दे अहिग्रीवदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रीवरेन्द्रवे श्रीराघवेन्द्रगुरवे नमो अत्यन्तदयालवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यञ्च मनोरथाः। हरिः ओं श्रीगुरुभ्यो नमः। नावु ಭಗವದ್ಗೀತದಲ್ಲಿ ಮೂರನೇ ಅಧ್ಯಾಯ ಥರ್ಡ್ ಚಾಪ್ಟರ್, ಭಗವದ್ಗೀತೆಯಲ್ಲಿ ಮೂರನೇ ಅಧ್ಯಾಯ ಥರ್ಡ್ ಚಾಪ್ಟರ್, ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 37ನೇ ಶ್ಲೋಕದವರೆಗೂ ನೋಡಿದ್ದೀವಿ. 37ನೇ ಶ್ಲೋಕದಲ್ಲಿ ನಮಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಪ್ರಶ್ನೆಗೆ ಅದಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚತುರ್ಭುಷ ಅಂತೇಳಿ, ಯಾವುದರ ಮೂಲಕವಾಗಿ ಎಲ್ಲ ಜೀವರಾಶಿಗಳು ಪಾಪ ಕಾರ್ಯಗಳಕ್ಕೆ ತೊಡಗುತ್ತಾರೆ ಅನ್ನುವ ಪ್ರಶ್ನೆಗೆ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧ್ಯೇನಮಿಯ ವೈರಿಣಂ ಅಂತ ಇದು 37ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಕಾಮದಿಂದ ಆ ಕಾಮ ಎಂಥದ್ದು, ಆ ಕಾಮ ಅನ್ನುವುದು ರಜೋಗುಣದಿಂದ ಉದ್ಭವಿಸಿದಂತಹದ್ದು, ಆ ಕಾಮದಿಂದ ಕ್ರೋಧ ಉತ್ಪನ್ನವಾಗುತ್ತೆ. ಮುಖ್ಯವಾಗಿ ಕಾಮದಿಂದ ಅಂದ್ರೆ ಕ್ರೋಧ ಬರಲಕ್ಕೂ ಕಾರಣ ಏನು, ಕ್ರೋಧ ಬರಲಕ್ಕೂ ಕಾರಣ ಕಾಮವೇ ಆಗಿದೆ. ಕಾಮದಿಂದ ಕ್ರೋಧ ಬರುತ್ತೆ, ಅದನ್ನು ಆಚಾರ್ಯರು ಉದಾಹರಣೆಗಳಿಂದಲೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಈ ವಿಧವಾಗಿ ಕಾಮ ಅನ್ನೋದು ಎಲ್ಲದಕ್ಕೂ ಅದು ಕೆಟ್ಟ ಕಾಮನೆ, ದುಷ್ಟ ಕಾಮನೆ, ಆ ನಮಗೆ ಪ್ರತಿಬಂಧಕವಾಗಿರುತ್ತೆ. ಅಂತಹ ಕಾಮ ಮೂಲಕವಾಗಿ ಎಲ್ಲಾ ಜನರಾಶಿಗಳು ಕೂಡ ಪಾಪ ಕಾರ್ಯಗಳಕ್ಕೆ ತೊಡಗುವುದು ಅನ್ನೋದು ಆಗತ್ತೆ ಅಂತ ಹೇಳಿ, ಆ ಕಾಮ ಎಂತಾದ್ದು ಅಂತ ಹೇಳಿದ್ರೆ ಮಹಾಶನ ಮಹಾಪಾಪ್ಮ ಅಂಥೇಳಿ ವೈರಿ ಅಂತೇಳಿ ಮೂರು ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದ್ವಿ. ಮಹಾಶನ ಅಂದ್ರೆ ಆ ಕಾಮಕ್ಕೆ ಹೊಟ್ಟೆಬಾಕ ಅಂತೇಳಿ, ಎಷ್ಟು ಹಾಕಿದರೂ ಸಾಕಾಗೋದಿಲ್ಲ, ಸಾಕು ಅಂತ ಅನಿಸುವುದೇ ಇಲ್ಲ ಆ ಕಾಮಕ್ಕೆ, ಅದು ಒಂದು. ಮಹಾಪಾಪ, ಕಾಮದ ಮೂಲಕವಾಗಿ ಎಷ್ಟೇ ದೊಡ್ಡ ಪಾಪಗಳಿದ್ದರೂ ಕೂಡ ಡಿಪೆಂಡಿಂಗ್ ಆನ್ ದ ಸ್ಟ್ರೆಂಗ್ತ್ ಆಫ್ ದಿ ಕಾಮ ದೇ ವಿಲ್ ಗೋ ಟು ದಿ ಪಾಪ. ಎಷ್ಟು ಅದು ಬಲವತ್ತರವಾಗಿದ್ರೆ ಅಷ್ಟು ಪಾಪಕ್ಕೆ ಹೋಗ್ತಾರೆ, ತಲೆ ಹಾಕ್ತಾರೆ. ಅಂತ ಅದು ಮಹಾಪಾಪ ಕಾರ್ಯಗಳನ್ನು ಮಾಡಿಸುವಂತಹದ್ದಾಗಿದೆ ಕಾಮ. ಅಷ್ಟೇ ಅಲ್ಲದೆ ವೈರಿ, ದೊಡ್ಡ ಶತ್ರು. ಅಂದ್ರೆ ನಯಾಕ ಶತ್ರು ಅಂತ ಹೇಳ್ತಾರೆ, ಪುರುಷಾರ್ಥಗಳು ಮುಖ್ಯವಾಗಿ ಮೋಕ್ಷ, ನಿತ್ಯ ಮೋಕ್ಷವನ್ನು ಮುಖ್ಯ ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲ ಚತುರ್ವಿಧ ಪುರುಷಾರ್ಥಗಳಿಗೆ ಪ್ರತಿಬಂಧಕವಾಗಿರುತ್ತೆ. ಪುರುಷಾರ್ಥಗಳನ್ನು ನಮಗೆ ಸಿಗದಂತೆ ಮಾಡುವಂತಹದ್ದು, ಇಲ್ಲ ಅದನ್ನು ದೂರ ತಟ್ಟುವಂತಹದ್ದು, ಇಂತಹ ಒಂದು ಪ್ರಭಾವ ಕಾಮಕ್ಕಿದೆ. ಆ ಕಾರಣದಿಂದ ಅದು ವೈರಿ, ಪುರುಷಾರ್ಥಗಳನ್ನು ನಮಗೆ ಸಿಗದಂತೆ ಮಾಡುವ ಒಂದು ಶಕ್ತಿ ಕಾಮಕ್ಕಿದೆ. ಆ ಕಾರಣದಿಂದ ಅದು ನಮಗೆ ಶತ್ರುವಂತೆ ಇದೆ ಅಂಥೇಳಿ ಹೇಳಿದ್ದಾರೆ. ಯಾಕೆ ಅದು ವೈರಿ ಅನ್ನುವುದಕ್ಕೆ ಹೇಗೆ ಹೇಳ್ತೀರಾ? ಹೌ ಕೆನ್ ಯು ಸೇ ಕಾಮ ನಮಗೆ ಅದು ಶತ್ರು ಸದೃಶವಾಗಿ ಹೇಗಿರುತ್ತೆ? ಹೌ ಕೆನ್ ಇಟ್ ಬಿ ಕಾಲ್ಡ್ ಎ ವೈರಿ ಎ ಬಿಗ್ ಎನ್ಮಿ ಅಂತ ಯಾಕೆ ಕಾಮನನ್ನು ಕರಿಬೇಕಾಗಿ ಬರುತ್ತೆ? ಯಾಕೆ ಹೇಗೆ ಹೌ ಕೆನ್ ಯು ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಅದಕ್ಕೆ ಈ 38ನೇ ಶ್ಲೋಕದಲ್ಲಿ ಆ ಕಾಮದ ಪ್ರಭಾವ ಎಂತಹದ್ದು, ಅದು ಹೇಗೆ ಬೇರೆ ಬೇರೆ ಜೀವರಾಶಿಗಳಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಹೇಗೆ ಅದು ವರ್ತಿಸುತ್ತೆ ಅನ್ನೋದನ್ನು ಒಂದು ಅತ್ಯಂತ ಸುಂದರವಾದ ಉದಾಹರಣೆಯಿಂದ ಮೂರು ತ್ರೀ ವೇ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ. ಧೂಮೇನಾವೃತೇ ವಹ್ನಿರ್ ಯಥಾದಶ್ರೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಂ ಅಂಥೇಳಿ ಆ 38ನೇ ಶ್ಲೋಕ ಇದರಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹೇಳ್ತಾ ಇದ್ದಾನೆ, ಧೂಮೇನ ಆವ್ರಿಯತೆ ವಹ್ನಿಹಿ, ಯಥಾ ಧೂಮೇನ ವಹ್ನಿಹಿ ಆವ್ರಿಯತೆ, ಯಥಾ ಮಲೇನ ಆದರ್ಶ ಆವ್ರಿಯತೆ ಚ ಯಥಾ ಉಲ್ಬೇನ ಗರ್ಭ ಆವೃತ ತಥಾ ತೇನ ತೇನ ಅಂದ್ರೆ ಕಾಮೇನ ಇದಂ ಇದಂ ಆವೃತಂ ಇದಂ ಇದು ಆವೃತವಾಗಿದೆ. ಏನು ಇದು, ಯಾವುದು ಕಾಮದಿಂದ ಹೇಗೆ ಆವೃತವಾಗಿದೆ ಅನ್ನೋದಕ್ಕೆ ಇಲ್ಲಿ ಎರಡು ವಿಧವಾದ ಅರ್ಥಗಳಿಂದ ಎರಡು ವಿಧವಾದ ಥಾಟ್ ಪ್ರಾಸೆಸ್ ಇಲ್ಲಿ ಹೇಳಬಹುದು. ಎರಡು ವಿಧವಾದ ಆಲೋಚನಾ ಧಾರಣೆ, ಎರಡು ವಿಧವಾದ ನಮ್ಮ ಅನುಸಂಧಾನದ ಧಾರಣೆ, ಎರಡು ವಿಧವಾದ ಭಾವ ಪ್ರಕಟಣೆ ಇಲ್ಲಿ ಆಗಿದೆ. ಏನು, ಒಂದು ವಿಧವಾಗಿ ನೋಡಿದರೆ ಹೊಗೆ, ಧೂಮ ಅಂದ್ರೆ ಹೊಗೆ, ಹೊಗೆಯಿಂದ ಆವ್ರಿಯತೆ ಮುಚ್ಚಲ್ಪಟ್ಟಿರುವಂತಹ ಅಂದ್ರೆ ನಮಗೆ ಹೊಗೆದಿಂದ ಆವರಿಸಲ್ಪಟ್ಟಂತಹ ವಹ್ನಿ ಅಂದ್ರೆ ಬೆಂಕಿ, ಹೇಗಿರತ್ತೋ ಹಾಗೆ ಅಂತೇಳಿ ಒಂದು ಉದಾಹರಣೆ. ಅದೇ ವಿಧವಾಗಿ ಆದರ್ಶ, ಆದರ್ಶ ಅಂತ ಹೇಳಿದ್ರೆ ಆ ಸಮ್ಯಕ್ ದರ್ಶ ತೋರಿಸುವಂತಹದ್ದಂದ್ರೆ ಕನ್ನಡಿಗೆ ಆದರ್ಶ, ಕನ್ನಡದಲ್ಲಿ ಕನ್ನಡಿ, ಸಂಸ್ಕೃತದಲ್ಲಿ ಆದರ್ಶ, ಆದರ್ಶ ಅಂದ್ರೆ ಕನ್ನಡಿ. ಕನ್ನಡಿ ಹೇಗಾದರೆ ಮಲೇನ ಅಂದ್ರೆ ಮಲಿನದಿಂದ, ಮಾಲಿನ್ಯದಿಂದ, ಕೊಲೆಯಿಂದ, ಕೊಲೆಯಿಂದ ಹೇಗೆ ಆದರೆ ಆವೃತವಾಗಿದೆಯೋ ಅದೇ ವಿಧವಾಗಿ ಮಲೇನ ಯಥ ಆದರ್ಶ ಆವ್ರಿಯತೆ ತಥಾಚ. ಅದೇ ವಿಧವಾಗಿ ಯಥ ಉಲ್ಬೇನ ಆವೃತ. ಉಲ್ಬೇನ ಅಂದ್ರೆ ಉಲ್ಬ ಅಂತ ಹೇಳಿದ್ರೆ ಗರ್ಭಕೋಶ, ಚರ್ಮ ಯಾವುದು ಗರ್ಭಕೋಶ ಇದು ಅದು ಉಲ್ಬ ಅಂತ ಕರೀತಾರೆ. ಗರ್ಭಕೋಶದಿಂದ ಆವೃತವಾದದ್ದು ಗರ್ಭ, ಗರ್ಭಕೋಶದಿಂದ ಗರ್ಭ ಒಳಗಿರುವ ಎಂಬ್ರಿಯೋ, ಇಟ್ ಇಸ್ ಕವರ್ಡ್ ಬೈ ದಿ ಗರ್ಭಕೋಶ. ಗರ್ಭಕೋಶದಿಂದ ಹೇಗಾದರೆ ಗರ್ಭ ಆವೃತವಾಗಿದೆಯೋ ತಥಾ ಅದೇ ವಿಧವಾಗಿ ತೇನ ಆ ಕಾಮದಿಂದ ಇದಂ ಇದು ಆವೃತವಾಗಿದೆ. ಯಾವುದಿದು ಅಂದ್ರೆ ಒಂದು ಇಲ್ಲಿ ಈ ಕಾಮದ ಶಕ್ತಿಯನ್ನು, ಕಾಮದ ವಿಚಾರವನ್ನು ಮಾಡ್ತಾ ಇದ್ದಾರೆ. ನಮಗೆ ಪಾಪ ಪ್ರೇರಕವಾಗಿದೆ ಕಾಮ, ಪಾಪ ಪ್ರೇರಕರಾಗಿ ದೈತ್ಯರಿದ್ದಾರೆ, ಅದಕ್ಕೆ ಕಾಮದ ಅಭಿಮಾನಿ ಯಾರಂತಾರೆ, ಕಾಲನೇಮಿ ಕಾಮದ ಅಭಿಮಾನಿ. ಆ ಕಾಮ ಕಷ್ಟು ಶಕ್ತಿ ಯಾಕೆ ಬಂತು ಅಂದ್ರೆ ಪರಮಾತ್ಮ ಆ ಕಾಲನೇಮಿ ಒಳಗೆ ಇದ್ದು ಆ ಕಾಲನೇಮಿ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ. ಅಷ್ಟು ದುಷ್ಟನಾದ ಆ ದೈತ್ಯ ಕಾಲನೇಮಿಯಿಂದ ಪರಮಾತ್ಮ ಅವನಿಗೆ ತಕ್ಕಂತೆ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ. ಆ ಕಾಲನೇಮಿ ಏನು ಮಾಡ್ತಾನೆ, ತನ್ನ ಸಾಧನೆಯನ್ನು ಮಾಡುವ ರೀತಿಯಲ್ಲಿ ಅವನು ಆ ಕಾಮದಲ್ಲಿ ನಿಂತು ಎಲ್ಲರನ್ನು ಕೂಡ ತಪ್ಪು, ತಾನು ತಪ್ಪು ದಾರಿ ಹೋಗ್ತಾ ಇದ್ದೀನಿ ಅಂತ ತನ್ನ ಸಹಿತ ತನ್ನ ಜೊತೆಯಲ್ಲಿ ಎಲ್ಲರನ್ನು ಕೂಡ ತಪ್ಪು ದಾರಿಗೆ ಹಾಕೋಣ ಅಂತೇಳಿ ಈ ಕಾಲನೇಮಿಯ ಪ್ರಭಾವವಾಗಿದೆ. ಈ ವಿಧವಾಗಿ ಕಾಲನೇಮಿ ಕಾಮದ ಅಭಿಮಾನಿ ದೈತ್ಯನಾಗಿದ್ದಾನೆ. ಆ ಕಾಮ ಅಭಿಮಾನಿಯಾದ ಅಸುರರೆಲ್ಲ ಕೂಡ, ಕಾಮಾಭಿಮಾನಿಯಾದ ಕಾಲನೇಮಿಯ ಪ್ರಭಾವದಿಂದ ಅಸುರರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಈ ವಿಧವಾಗಿ ಇದು ಅತ್ಯಂತ ಪ್ರಬಲವಾಗಿದೆ ಈ ಕಾಮ. ಈ ಕಾಮ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬೆಂಕಿಯನ್ನು ಹೊಗೆ ಕವರ್ ಮಾಡಿದಾಗ ಏನಾಗುತ್ತೆ, ಹೊಗೆ ಇಟ್ ಕವರ್ ಮಾಡಿದಂತೆ ಕಾಣುತ್ತೆ. ಅಂದ್ರೆ ಆ ಬೆಂಕಿ ನಮಗೆ ಕಾಣಿಸೋದಿಲ್ಲ, ಹೊಗೆ ಇರುವ ಮೂಲಕವಾಗಿ ಬೆಂಕಿ ಇಲ್ಲ ಅಂತೇಳಿ ಬೆಂಕಿ ಮುಟ್ಟಿದ್ರೆ ಸುಟುತ್ತೆ. ಬೆಂಕಿ ಇಸ್ ಸ್ಟಿಲ್ ಪವರ್ಫುಲ್ ಓನ್ಲಿ, ಹೊಗೆ ಜಸ್ಟ್ ಬಿಕಾಸ್ ದ ಸ್ಮೋಕ್ ಕವರ್ಡ್ ದ ಫೈರ್ ವೋಂಟ್ ಬಿ ಕೋಲ್ಡ್ ಆರ್ ಸುಲಭವಾಗಿ ಮುಟ್ಟುವಂತೆ ಇರೋದಿಲ್ಲ. ಅಂದ್ರೆ ಬೆಂಕಿಯನ್ನು ಹೊಗೆ ಕವರ್ ಮಾಡಿದ ಹೇಗಿರುತ್ತೆ, ಸ್ವಲ್ಪ ಇಟ್ ಜಸ್ಟ್ ಕವರ್ಸ್ ನಾಟ್ ಕಂಪ್ಲೀಟ್ಲಿ, ಅದು ನಮ್ಮ ಕಣ್ಣಿಗೆ ಕಾಣಿಸದಂತೆ ಸ್ವಲ್ಪ ಕವರ್ ಮಾಡುತ್ತೆ ಅಷ್ಟೇ ಹೊರತು ನಿಜವಾಗಿ ಪೂರ್ತಿಯಾಗಿ ಕವರ್ ಮಾಡಲಿಕ್ಕಾಗುತ್ತೆ. ಅಂದ್ರೆ ಹೊಗೆ ಬೆಂಕಿಯನ್ನು ಸ್ವಲ್ಪ ಮಟ್ಟಿಗೆ ಕವರ್ ಮಾಡಲಿಕ್ಕಾಗತ್ತೆ, ಸ್ವಲ್ಪ ಮಟ್ಟಿಗೆ ಅದನ್ನು ಆವರಣೆ ಮಾಡಲಿಕ್ಕಾಗತ್ತೆ ಹೊರತು ಪೂರ್ಣವಾಗಿ ಆವರಣ ಮಾಡಲಿಕ್ಕಾಗ, ಇಟ್ ಕೆನಾಟ್ ಕಂಪ್ಲೀಟ್ಲಿ ಸೀಲ್ ಇಟ್ ಅವೇ ದ ಸ್ಮೋಕ್, ಕೆನಾಟ್ ಸೀಲ್ ಅವೇ ದ ಫೈರ್. ಸೊ ಈ ವಿಧವಾಗಿ ಉತ್ತಮ ಜೀವರನ್ನು ಈ ಕಾಮ ಹೊಗೆ ಅಂತಂದ್ರೆ ಈ ಬೆಂಕಿಯನ್ನು ಉತ್ತಮ ಇಲ್ಲಿ ನೋಡ್ರಿ, ಈ ಥಾಟ್ ಪ್ರಾಸೆಸ್ ನಲ್ಲಿ ಈ ಮೂರು ಉದಾಹರಣೆಗಳು ಮೂರು ವಿಧವಾದ ಜೀವರಾಶಿಗಳನ್ನು ಹೋಲಿಸಿ ಹೇಳ್ತಾ ಇದ್ದಾರೆ. ತ್ರೀ ಕೈಂಡ್ಸ್ ಆಫ್ ಜೀವರಾಶಿ. ಆ ಮೂರು ವಿಧವಾದ ಜೀವರಾಶಿಗಳ ವಿಷಯದಲ್ಲಿ ಕಾಮವು ಮೂರು ವಿಧವಾಗಿ ಪ್ರವರ್ತನೆ ಮಾಡುತ್ತೆ ಅನ್ನುವುದಕ್ಕೆ ಈ ಒಂದು ಉದಾಹರಣೆ. ಒನ್ ಥಾಟ್ ಪ್ರಾಸೆಸ್, ಒಂದು ಆಲೋಚನಾ ಧಾರಣೆ ಹೇಗಂತ ಹೇಳಿದ್ರೆ, ಒಂದು ಆಲೋಚನಾ ಧೋರಣೆ ಈ ವಿಧವಾಗಿರುತ್ತೆ. ಕಾಮ ಒಂದೇ ಆದರೂ ಬೇರೆ ಬೇರೆ ಜೀವರಾಶಿಗಳ ಮೇಲೆ ಬೇರೆ ಬೇರೆ ವಿಧವಾದ ಪ್ರಭಾವವನ್ನು ತೋರಿಸುತ್ತೆ. ಯಾಕಂದ್ರೆ ಕಾಲನೇಮಿ ಉತ್ತಮ ಜೀವರಾಶಿಗಳ ಮೇಲೆ ದೇವತೆಗಳು ಇದ್ದರೆ ಆ ದೇವತೆಗಳ ಮೇಲೆ ಅಷ್ಟು ಪ್ರಭಾವ ತೋರಿಸಲಿಕ್ಕಾಗೋದಿಲ್ಲ. ಮಧ್ಯಮರು ಇದ್ದರೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಪ್ರಭಾವ ತೋರಿಸ್ತಾನೆ, ಅಧಮರಿದ್ರೆ ಚೆನ್ನಾಗಿ ಅವ್ರ ಮೇಲೆ ಪ್ರಭಾವ ತೋರಿಸ್ತಾನೆ. ಅದೇ ವಿಧವಾಗಿ ಈ ಕಾಮ ಅನ್ನುವುದು ಹೊಗೆ ಜೊತೆಯಲ್ಲಿ ಕಂಪೇರ್ ಮಾಡಿದರೆ, ಬೆಂಕಿಯನ್ನು ಉತ್ತಮ ಜೀವರಾಶಿಗಳ ಜೊತೆಯಲ್ಲಿ ಮಾಡಿದರೆ ಉತ್ತಮ ಜೀವರಾಶಿಗಳನ್ನು ಸ್ವಲ್ಪ ಹೇಗೆಯಾದರೆ ಬೆಂಕಿಯನ್ನು ಸ್ವಲ್ಪವಾಗಿ ಹೊಗೆ ಕವರ್ ಮಾಡುತ್ತೋ ಅದೇ ವಿಧವಾಗಿ ಉತ್ತಮ ಜೀವರಾಶಿಗಳನ್ನು ಈ ಕಾಮ ಅನ್ನುವ ಹೊಗೆ ಸ್ವಲ್ಪ ಮಟ್ಟಿಗೆ ಕವರ್ ಮಾಡುತ್ತೆ. ಜಾಸ್ತಿ ಕವರ್ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಅದನ್ನು ಆವರಿಸಿಕೊಂಡು ಇರುತ್ತೆ. ಮಧ್ಯಮ ಜೀವರಾಶಿಗಳಲ್ಲಿ ಬರೋ ಹೊತ್ತಿಗೆ ಮಧ್ಯಮ ಜೀವರಾಶಿಗಳು ಸ್ವಲ್ಪ ಇದೇ ಬಿಕಮೆ ಬಿಗರ್ ವಿಕ್ಟಿಮ್ಸ್ ಫಾರ್ ಕಾಮ. ಸೊ ಮಧ್ಯಮ ಜೀವರಾಶಿಗಳನ್ನು ಸ್ವಲ್ಪ ಹೆಚ್ಚಾಗಿ ಮುಚ್ಚಿಬಿಡುತ್ತೆ. ಎಷ್ಟು ಹೆಚ್ಚಾಗಿ ಮುಚ್ಚುತ್ತೆ, ಕನ್ನಡಿಯನ್ನು ಕೊಳೆಯಂತೆ. ಅಂದ್ರೆ ಕನ್ನಡಿ ಮೇಲೆ ಕೊಳೆ ಹೊಳೆ ಮಡ್ ಎಲ್ಲ ಹಾಕಿದ್ರೆ ಕನ್ನಡಿಯಲ್ಲಿ ಬಿಂಬ ನೋಡ್ಲಿಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಇಟ್ ಕವರ್ಸ್, ಅಂದ್ರೆ ಬೆಂಕಿಯನ್ನು ಹೊಗೆ ಕವರ್ ಮಾಡುವುದಕ್ಕಿಂತ ಜಾಸ್ತಿಯಾಗಿ ಕನ್ನಡಿಯನ್ನು ಮಣ್ಣು ಚೆನ್ನಾಗಿ ಕವರ್ ಮಾಡುತ್ತೆ. ಮಣ್ಣು ಚೆನ್ನಾಗಿ ತಿಕ್ ಲೇಯರ್ ಮಣ್ಣು ತಿಕ್ಕಿದ್ರೆ ಇಟ್ಟಿದ್ರೆ ಆ ಮಿರರ್ ಮೇಲೆ, ಆ ಮಿರರ್ ನಲ್ಲಿ ಆ ಮಿರರ್ ಗೆಟ್ಸ್ ಕವರ್ಡ್, ಇಟ್ ಈಸ್ ನಾಟ್ ಇನ್ ಎ ವೆರಿ ಯೂಸಬಲ್ ಪೊಸಿಷನ್ ಅಲ್ಲಿ ಇರೋದಿಲ್ಲ. ಅಂದ್ರೆ ಚೆನ್ನಾಗಿ ಬೆಂಕಿಯನ್ನು ಹೊಗೆ ಮುಚ್ಚುವುದಕ್ಕಿಂತ ಜಾಸ್ತಿಯಾಗಿ ಕನ್ನಡಿಯನ್ನು ಮಣ್ಣು ಮುಚ್ಚುತ್ತೆ. ಇಟ್ಸ್ ಮೋರ್ ಸ್ಟ್ರಾಂಗರ್ ಲೇಯರ್. ಸೊ ಈ ವಿಧವಾಗಿ ಮಧ್ಯಮ ಜೀವರಾಶಿಗಳನ್ನು ಈ ಕಾಮ ಅನ್ನುವುದು ಕನ್ನಡಿಯನ್ನು ಕೊಳೆ ಹೇಗೆ ಆದರೆ ಆವರಿಸಿಕೊಂಡಿರುತ್ತೋ, ಹೇಗೆ ಆದರೆ ಕನ್ಸೀಲ್ ಮಾಡಿರುತ್ತೋ, ಹೇಗೆ ಆದರೆ ಅದನ್ನು ಕವರ್ ಮಾಡಿರುತ್ತೋ, ಅದೇ ವಿಧವಾಗಿ ಈ ಕಾಮ ಅನ್ನುವುದು ಆ ಮಲದಂತೆ, ಆ ಮಣ್ಣಿನಂತೆ ಈ ಮಧ್ಯಮ ಜೀವರಾಶಿಗಳು ಅನ್ನುವ ಕನ್ನಡಿ ಯಾರಿದ್ದಾರೋ ಅವರನ್ನು ಮೀಡಿಯಂ ಲೆವೆಲ್ನಲ್ಲಿ ಕವರ್ ಮಾಡಿರುತ್ತೆ. ಸೊ ಇದು ಎರಡನೇ ಲೇಯರ್, ಅಂದ್ರೆ ಮಧ್ಯಮ ಜೀವರಾಶಿಗಳ ಮೇಲೆ ಕಾಮದ ಪ್ರಭಾವ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನುವುದನ್ನು ಎರಡನೇ ಉದಾಹರಣದಿಂದ. ಮೂರನೇ ಉದಾಹರಣೆ ತಗೊಂಡ್ರೆ ಅಧಮ ಜೀವರಾಶಿಗಳನ್ನು ಚೆನ್ನಾಗಿ ದೃಢವಾಗಿ ಕವರ್ ಮಾಡುತ್ತೆ. ಅಂದ್ರೆ ಅಧಮ ಜೀವರಾಶಿಗಳು ಇನ್ನು ಹೊರಗೆ ಬೀಳಕ್ ಆಗೋದಿಲ್ಲ, ಆಗೋದಿಲ್ಲ. ದೇ ಬಿಕಮ್ ಕಂಪ್ಲೀಟ್ಲಿ ಕನ್ಸೀಲ್ಡ್ ಇನ್ ಸೈಡ್, ದೇ ಕೆನಾಟ್ ಪೆನಿಟ್ರೇಟ್ ಥ್ರೂ ದಿ ಕಾಮ ಲೇಯರ್. ಹೇಗೆ ಆದರೆ ಗರ್ಭಕೋಶವನ್ನು ಗರ್ಭ ಸೀಲ್ಸ್ಕೊಂಡು ಹೊರಗೆ ಬರುತ್ತಿಲ್ಲ. ಅಫ್ಕೋರ್ಸ್ ಡೆಲಿವರಿ ಆಗುತ್ತೆ, ಡೆಲಿವರಿ ಬೇರೆ. ನೀವು ಸುಮ್ಮನೆ ಆ ಎಕ್ಸಾಂಪಲ್ ಅಷ್ಟುವರೆಗೆ ತಗೊಂಡು ಹೋಗಬೇಡಿ. ಜಸ್ಟ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಪ್ರಾಸೆಸ್, ಆ ಪ್ರೆಗ್ನೆನ್ಸಿ ಪ್ರಾಸೆಸ್ ನಲ್ಲಿ ಹೇಗೆ ಆದರೆ ಗರ್ಭಕೋಶ ಚೆನ್ನಾಗಿ ಗರ್ಭವನ್ನು ಆವರಿಸಿಕೊಂಡಿರುತ್ತೋ, ಆ ಗರ್ಭಕೋಶವನ್ನು ಸೀಲಿಸಿಕೊಂಡು ಗರ್ಭ ಹೊರಗೆ ಬರಲಿಕ್ಕಾಗೋದಿಲ್ಲ. ಗರ್ಭಕೋಶ ಗರ್ಭವನ್ನು ಆವರಿಸಿದಂತೆ ಈ ಕಾಮ ಅನ್ನುವುದು ಗರ್ಭಕೋಶದಂತೆ, ಒಳಗಿರುವ ಗರ್ಭದಂತೆ ಇರುವ ಅಧಮ ಜೀವರಾಶಿಗಳನ್ನು ಚೆನ್ನಾಗಿ, ಅಂದ್ರೆ ಗರ್ಭವನ್ನು ಗರ್ಭಕೋಶ ಹೇಗೆ ಆದರೆ ಚೆನ್ನಾಗಿ ಆವರಿಸಿಕೊಂಡಿರುತ್ತೋ, ಅದೇ ವಿಧವಾಗಿ ಅಧಮ ಜೀವರಾಶಿಗಳನ್ನು ಕಾಮವೆನ್ನುವುದು ಚೆನ್ನಾಗಿ ಆವರಿಸಿಕೊಂಡಿರುತ್ತೆ. ಅಂದರೆ ಅಧಮ ಜೀವರಾಶಿಗಳು ಆ ಗರ್ಭಕೋಶವನ್ನು ಹೇಗೆ ಆದರೆ ಗರ್ಭ ಸೀಲಿಸಿಕೊಂಡು ಹೊರಗೆ ಬರಲಿಕ್ಕಾಗುವುದಿಲ್ಲವೋ, ಅದೇ ವಿಧವಾಗಿ ಅಧಮ ಜೀವರಾಶಿಗಳು ಈ ಕಾಮವನ್ನು ಸೀಲಿಸಿಕೊಂಡು ಅದನ್ನು ಛೇದನ ಮಾಡಿಕೊಂಡು ಹೊರಬೀಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂಥೇಳಿ. ಅಂದರೆ ದಿಸ್ ಇಸ್ ಎ ವೆರಿ ರಿಜಿಡ್ ಸ್ಟ್ರಾಂಗ್ ಫರ್ಮ್ ಲೇಯರ್ ಔಟ್ ಸೈಡ್ ಅಂಥೇಳಿ ಮೂರು ವಿಧವಾದ ಉದಾಹರಣೆಗಳಿಂದ ಮೂರು ವಿಧವಾದ ಜೀವರಾಶಿಗಳಲ್ಲಿ ಒಂದೇ ಕಾಮದ ಪ್ರಭಾವ ಹೇಗಿರುತ್ತೆ, ಮೂರು ಉದಾಹರಣೆಗಳು ಯಾಕೆ ಕೊಟ್ಟಿದ್ದಾರೆ, ಮೂರು ವಿಧವಾದ ಪ್ರಭಾವವನ್ನು ಮೂರು ವಿಧವಾದ ಜೀವರಾಶಿಗಳ ಮೇಲೆ ಕಾಮ ಮೂರು ವಿಧವಾದ ಪ್ರಭಾವಗಳನ್ನು ತೋರಿಸಿಕೊಡುತ್ತೆ ಅನ್ನುವ ಒಂದು ಉದಾಹರಣದಿಂದ ಬಹಳ ಸುಂದರವಾಗಿ ಉದಾಹರಣೆ ಮಾಡಿದ್ದಾರೆ. ಅಂದರೆ ಈ ಕಾಮವನ್ನು ಬೆಂಕಿ ಹೇಗಾದರೆ ಹೊಗೆಯನ್ನು ತಡೆಯುತ್ತೋ, ಆ ವಿಧವಾಗಿ ಉತ್ತಮ ಜೀವರಾಶಿ ಸುಲಭವಾಗಿ ತಡೆದು ಬಿಡುತ್ತಾರೆ. ಈ ಕಾಮವನ್ನು ಮಧ್ಯಮ ಜೀವರಾಶಿಗಳೇನು ಮಾಡ್ತಾರೆ, ಈ ಕನ್ನಡಿಯನ್ನು ನಾವೇನು ಮಾಡಬೇಕು, ಚೆನ್ನಾಗಿ ತಿಕ್ಕಿ ತಿಕ್ಕಿ ತಿಕ್ಕಿ, ಮಣ್ಣಿದ್ದರೆ ಚೆನ್ನಾಗಿ ತೊಳೆದು, ಚೆನ್ನಾಗಿ ಸೋಪ್ ಹಾಕಿ ಇದಾಕಿ ಇದಾಕಿ ಚೆನ್ನಾಗಿ ತೊಳೆದ್ರೆ ಅದು ಶುಭ್ರವಾಗುತ್ತೆ. ಅಂದ್ರೆ ಈ ಮಧ್ಯಮ ಜೀವರಾಶಿಗಳು ಯಾರಿದ್ದಾರೋ ಇವರನ್ನು ಸ್ವಲ್ಪ ಸಾಧನೆ ಗಟ್ಟಿಯಾಗಿ ಮಾಡಬೇಕು. ಅವರನ್ನು ತಿಕ್ಕಿ ತಿಕ್ಕಿ ಅವರಿಗೆ ಪ್ರವಚನ ಕೇಳ್ರಿ 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 ಅಂಥೇಳಿ ಅವರನ್ನು ಚೆನ್ನಾಗಿ ಉದ್ಬೋಧನೆ ಮಾಡಿ ಅವರನ್ನು ಚೆನ್ನಾಗಿ ತಿಕ್ಕಿದರೆ ಮಧ್ಯಮ ಜೀವರಾಶಿಗಳು ಸ್ವಲ್ಪ ಈ ಕನ್ನಡಿಯಂತೆ ಅವರು ಶುಭ್ರವಾಗಿ ಬಿಟ್ಟು ಆ ಕಾಮದ ಪ್ರಭಾವದಿಂದ, ಮಣ್ಣಿನ ಪ್ರಭಾವದಿಂದ ಕನ್ನಡಿ ಹೊರಬಿದ್ದಂತೆ ಈ ಮಧ್ಯಮ ಜೀವರಾಶಿಗಳು ಕಾಮದ ಪ್ರಭಾವದಿಂದ ಹೊರಗೆ ಬೀಳಕ್ಕೆ ಅವಕಾಶವಿದೆ. ಅಧಮ ಜೀವರಾಶಿಗಳು ಅವರಿಗಂತೂ ಬೇರೆ ಗತಿಯೇ ಇಲ್ಲ. ಆ ಹೊಟ್ಟೆ ಒಳಗೆ, ಆ ಚರ್ಮದ ಒಳಗೆ, ಆ ಭ್ರೂಣ, ಆ ಗರ್ಭ ಹೇಗಾದರೂ ಅಡಗಿ ಇರುತ್ತೋ, ಅದೇ ವಿಧವಾಗಿ ಇವರು ಕಾಮದ ಒಳಗೆ ಅಡಗಿ ಇರ್ತಾರೆ. ಅದರ ಪ್ರಭಾವವನ್ನು ತಡೆಯುವ ಶಕ್ತಿ ಅವರಿಗೆ ಇರೋದಿಲ್ಲ, ಕಾಮಕ್ಕೆ ಸಿಗಾಕೊಂಡಿರ್ತಾರೆ ಅಂಥೇಳಿ. ಅಂದ್ರೆ ಈ ವಿಧವಾಗಿ ನಮಗೆ ತತ್ವಜ್ಞಾನದ ಲಾಭ, ಪರಮಾತ್ಮನ ತಿಳುವಳಿಕೆ, ಮೋಕ್ಷದ ಸ್ಥಿತಿ ಇವೆಲ್ಲವೂ ಸಿಗದಂತೆ ಮಾಡುವ ಶಕ್ತಿ ಕಾಮಕ್ಕೆ ಇದೆ. ಅದು ಎಷ್ಟು ಶಕ್ತಿ ಇದೆ ಅದಕ್ಕೆ ಅನ್ನುವುದು ಆಯಾ ಜೀವರಾಶಿಗಳ ಸ್ವಭಾವಕ್ಕೆ ತಕ್ಕಂತೆ ಆ ಕಾಮದ ಶಕ್ತಿಯು ಇರುತ್ತೆ ಅನ್ನುವುದು ಇಲ್ಲಿ ನಮಗೆ ತ್ರಿವಿಧ ಜೀವರಾಶಿಗಳಲ್ಲಿ ಈ ತ್ರಿವಿಧವಾದ ದೃಷ್ಟಾಂತಗಳಿಂದ, ಉದಾಹರಣೆಗಳಿಂದ ಹೇಗಿರುತ್ತೆ ಅನ್ನುವುದನ್ನು ನಮಗೆ ನಿರೂಪಣೆ ಮಾಡಿದ್ದಾರೆ. ಇದು ಒಂದು ಆಲೋಚನಾ ಧಾರಣೆ, ಒಂದು ಥಾಟ್ ಪ್ರಾಸೆಸ್. ಇನ್ನೊಂದು ಥಾಟ್ ಪ್ರಾಸೆಸ್ ಏನಂತ ಹೇಳಿದ್ರೆ, ಇಲ್ಲಿ ನಮಗೆ ಬೆಂಕಿ ಬಹಳ ಪ್ರಕಾಶವಂತವಾದದ್ದು, ಪ್ರಕಾಶವಂತವಾದ ಬೆಂಕಿಯನ್ನು ಈ ಹೊಗೆ ನಮ್ಮನ್ನು ಕವರ್ ಮಾಡುತ್ತೆ. ಅಂದ್ರೆ ಬೆಂಕಿ ಚೆನ್ನಾಗಿ ಪ್ರಕಾಶವಾಗಿರುತ್ತೆ, ಈ ಹೊಗೆ ಕವರ್ ಮಾಡಿ ಆ ಬೆಂಕಿ ಕಾಣದಂತೆ ಮಾಡುತ್ತೆ. ಬಟ್ ಬೆಂಕಿಯ ಪ್ರಭಾವ ಹಾಗೆ ಇರುತ್ತೆ, ಬೆಂಕಿ ಈಸ್ ಅನ್ಅಫೆಕ್ಟೆಡ್, ಬಟ್ ದ ಸ್ಮೋಕ್ ಔಟ್ ಸೈಡ್ ಇಟ್ ಮೇಕ್ಸ್ ದ ಫೈರ್ ಇನ್ವಿಸಿಬಲ್ ಟು ಅಸ್, ಆರ್ ಇಟ್ ಇಸ್ ನಾಟ್ ವಿಸಿಬಲ್. ಆ ಬೆಂಕಿ ಕಾಣದಂತೆ ಹೊಗೆ ಮಾಡುತ್ತೆ, ಬೆಂಕಿ ಪ್ರಕಾಶ ಅದು ಪವರ್ಫುಲ್ ಆಗೇ ಇರುತ್ತೆ ಬೆಂಕಿ. ಬೆಂಕಿ ಇಸ್ ನಾಟ್ ಅಫೆಕ್ಟೆಡ್ ಬೈ ದಿ ಸ್ಮೋಕ್. ಅದೇ ವಿಧವಾಗಿ ಈ ಕಾಮ ಅನ್ನುವುದು ಈ ಸ್ಮೋಕ್ ತರಹ, ಈ ಬೆಂಕಿ ಅನ್ನುವುದು ಪರಮಾತ್ಮನಂತೆ. ಅಂದರೆ ಈ ಕಾಮನಂತೆ ಇರುವ ಹೊಗೆ ಆ ಬೆಂಕಿಯಂತೆ ಇರುವ ಪರಮಾತ್ಮ ನಮಗೆ ಕಾಣದಂತೆ ಮಾಡುತ್ತೆ. ಅಂದ್ರೆ ಇಲ್ಲಿ ಉದಾಹರಣೆಗಳೇನು ಮಾಡಿದರೆ, ತ್ರಿವಿಧ ಜೀವರಾಶಿಗಳನ್ನು ಹೇಳದೆ ತ್ರಿವಿಧವಾದ ವಸ್ತುಗಳನ್ನು, ಒಂದು ಏನು ಜ್ಞೇಯವಾದದ್ದು, ಇನ್ನೊಂದು ಜ್ಞಾನ ಸಾಧನ ಒಂದು, ಇನ್ನೊಂದು ಜ್ಞಾತೃ ಒಂದು, ಈ ಮೂರನ್ನು ಅಂದರೆ ಜ್ಞೇಯನಾದನು ಅಂದ್ರೆ ತಿಳಿಯಲ್ಪಡುವವನು, ತಿಳಿಯಲಕ್ಕೆ ಯೋಗ್ಯನಾದವನು, ಯಾರ ಬಗ್ಗೆ ಆದರೆ ನಾವು ಸಾಧನೆ ಮಾಡಿ ತಿಳ್ಕೋಬೇಕು ಅಂಥವನು, ಜ್ಞೇಯನಾದವನು ಅಂದ್ರೆ ತಿಳಿಯಲ್ಪಡುವವನು, ತಿಳಿಯಲಕ್ಕೆ ಯೋಗ್ಯನಾದವನು ಪರಮಾತ್ಮ. ಅವನು ಜ್ಞೇಯನಾದ ವಸ್ತು. ಜ್ಞೇಯನಾದ ವಸ್ತು ಒಂದು ಆ ಜ್ಞಾನ ಯೋಗ್ಯನಾದ ಆ ಪರಮ ಜ್ಞಾನದಿಂದ ಯಾರನ್ನಾದ್ರೆ ನೋಡಬೇಕು ಅಂತಹ ಪರಮಾತ್ಮನನ್ನು ನೋಡುವುದಕ್ಕೆ ಬೇಕಾದ ಸಾಧನೆ ಅಂತಃಕರಣ, ಜ್ಞಾನ ಸಾಧನೆ, ದ ಟೂಲ್ ಆಫ್ ದ ನಾಲೆಡ್ಜ್, ದ ಟೂಲ್ ಫಾರ್ ಆಪ್ಟೈನಿಂಗ್ ದ ನಾಲೆಡ್ಜ್ ಅಬೌಟ್ ದ ಲಾರ್ಡ್, ಅದು ಯಾವುದು? ಅಂತಃಕರಣ. ಅಂದ್ರೆ ನಾವು ಅಂತಃಕರಣಗಳಿಂದ ಸಾಧನೆಯನ್ನು ಮಾಡ್ತೀವಿ ದೇಹದಿಂದ. ದೇಹದಲ್ಲಿ ಅಂತಃಕರಣಗಳಿದೆ, ಆ ದೇಹದಲ್ಲಿರುವ ಅಂತಃಕರಣಗಳನ್ನು ಉಪಯೋಗಿಸಿಕೊಂಡು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು ಇವನ್ನು ಉಪಯೋಗಿಸಿಕೊಂಡು ನಾವು ಪರಮಾತ್ಮನನ್ನು ತಿಳಿಯುವುದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆ ಕಾರಣದಿಂದ ಇವೆಲ್ಲವೂ ಜ್ಞಾನ ಸಾಧನಗಳು. ಈ ಜ್ಞಾನ ಸಾಧನಗಳಾದ ಅಂತಃಕರಣಗಳನ್ನು ಎರಡನೇ ಉದಾಹರಣೆಯಲ್ಲಿ, ಮೂರನೇ ಉದಾಹರಣೆಯಲ್ಲಿ ಜ್ಞಾತೃವಾದದ್ದು. ಜ್ಞಾತೃ ಅಂದ್ರೆ ತಿಳಿಯುವವನು, ಜೀವ ಚೈತನ್ಯ ಯಾರಿದ್ದಾನೋ ಅವನು ಜ್ಞಾತೃ, ಅವನನ್ನು ಮುಚ್ಚುವಂತಹದ್ದು ಇದು. ಈ ವಿಧವಾಗಿ ಮೂರು ವಿಧವಾದ ವಸ್ತುಗಳನ್ನು ಕಾಮ ಆವರಿಸಿಕೊಂಡು ಮೂರು ವಿಧವಾದ ಎಫೆಕ್ಟ್ಸ್ ತೋರಿಸುತ್ತೆ ಅಂತ ಹೇಳಿ ಇಲ್ಲಿ ತ್ರಿವಿಧ ಜೀವರಾಶಿಗಳನ್ನು ಹೇಳದೆ ತ್ರಿವಿಧವಾದ ವಸ್ತು ಸಮೂಹವನ್ನು ಹೇಳ್ತಾ ಇದ್ದಾರೆ. ಒಂದು ಏನು? ಪರಮಾತ್ಮ. ಪರಮಾತ್ಮ ಬೆಂಕಿಯಂತೆ ಇದ್ದಾನೆ. ಈ ಕಾಮ ಆ ಪರಮಾತ್ಮನನ್ನು ಸುತ್ತುಕೊಂಡಿದ. ಪರಮಾತ್ಮ ಹೌಕಂ ಪರಮಾತ್ಮನನ್ನು ಕಾಮ ಕವರ್ ಮಾಡುತ್ತ ಅಂದ್ರೆ, ಪರಮಾತ್ಮನನ್ನು ಕಾಮ ಕವರ್ ಮಾಡೋದಿಲ್ಲ. ನಮಗೆ ಇದೆ ಕಾಮ, ನಮಗೆ ಇರುವ ಕಾಮ ಹೋಗೆಯಂತೆ, ಹೋಗೆ ಹೇಗೆ ಆದರೆ ಬೆಂಕಿ ಕಾಣದೆ ಮಾಡುತ್ತೋ ಪರಮಾತ್ಮ ನಮಗೆ ಕಾಣದೇ ಮಾಡುತ್ತೆ. ಈ ವಿಧವಾಗಿ ನಮ್ಮನ್ನು ಸುತ್ತ ಹಾಕೊಂಡಿದೆ ಇದು, ಆದ್ರೆ ಪರಮಾತ್ಮನನ್ನು ಸುತ್ತ ಹಾಕೊಂಡಿದೆ ಅಂತ ಹೇಳುವುದು ಯಾಕಂದ್ರೆ ಪರಮಾತ್ಮ ಕಾಣದಂತೆ ಮಾಡುತ್ತೆ. ಸೊ ಇನ್ ಒನ್ ವೇ ದಿ ಸ್ಮೋಕ್ ಈಸ್ ಕವರಿಂಗ್ ಪರಮಾತ್ಮ, ಅಂದ್ರೆ ಪರಮಾತ್ಮ ನಮಗೆ ಕಾಣದಂತೆ ಮಾಡುತ್ತೆ ಅನ್ನೋದು ಇಲ್ಲಿ ಮುಖ್ಯ ಅಂಶ. ಸೊ ಜಸ್ಟ್ ಆಸ್ ದ smoke prevents the fire being seen, the same way this kama prevents us from the Lord being seen by us. ಅದು ಈ ಕಾಮದ ಮೊದಲನೇ ಉದಾಹರಣೆಯಲ್ಲಿ ಹೇಳುವಂತಹದ್ದು. ಎರಡನೇ ಉದಾಹರಣೆಯಲ್ಲಿ ಕೊಳೆಯಿಂದ ಕವರ್ ಮಾಡಲ್ಪಡಿದಂತಹ ಕನ್ನಡಿ. ಕನ್ನಡಿ ಹಾಗೆ ಆದರೆ ಕೊಳೆಯಿಂದ, ಹೊಳೆಯಿಂದ ಆವೃತವಾಗಿರುತ್ತೋ, ಆವರಿಸಿಕೊಂಡಿರುತ್ತೋ, ಅದೇ ವಿಧವಾಗಿ ನಮಗೆ ನಮ್ಮ ಅಂತಃಕರಣ ಅನ್ನೋದು. ಅಂತಃಕರಣ ಇಲ್ಲಿ ಕನ್ನಡಿ ಜೊತೆಯಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಕೊಲೆ ಅನ್ನೋದು ಕಾಮ ಇಲ್ಲಿ, ಮತ್ತು ಕೊಲೆ ಅನ್ನೋದು ಕಾಮ, ಮಲಿನ ಅನ್ನೋದು ಕಾಮವೇ. ಈ ಕಾಮ ಈ ಕನ್ನಡಿಯನ್ನು ಆವರಿಸಿಕೊಂಡಿದೆ. ಅಂದರೆ ಈ ಮಣ್ಣು ಹೇಗಾದರೆ ಕನ್ನಡಿಯನ್ನು ಮುಚ್ಚಿರುತ್ತೋ, ಅದೇ ವಿಧವಾಗಿ ಈ ಕಾಮವು ಕೂಡ ಅಂತಃಕರಣವನ್ನು ಮುಚ್ಚಿಕೊಂಡಿರುತ್ತೆ. ಕನ್ನಡಿಯಲ್ಲಿ ಚೆನ್ನಾಗಿ ಒಂದು ಥಿಕ್ ಲೇಯರ್ ಆಫ್ ಮಣ್ಣು ಹಾಕಿದರೆ ನೋಬಡಿ ಕ್ಯಾನ್ ಸೀ ದೇರ್ ರಿಫ್ಲೆಕ್ಷನ್ ಇನ್ ದ ಮಿರರ್. ಕನ್ನಡಿ ಮೇಲೆ ಒಂದು ಥಿಕ್ ಲೇಯರ್, ಒಂದು ಇಂಚು ಲೇಯರ್ ಮಣ್ಣು ಹಾಕಿದರೆ ಯಾರು ಅದರಲ್ಲಿ ಪ್ರತಿಬಿಂಬ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ವಿಧವಾಗಿ ಈ ನಮಗೆ ಅಂತಃಕರಣದ ಮೇಲೆ ಈ ಕಾಮ ಅನ್ನುವ ಮಣ್ಣನ್ನು ಮುಚ್ಚಿಕೊಂಡಿದ್ರೆ, ಈ ಕಾಮ ಅನ್ನುವ ಮಣ್ಣು ಈ ನಮ್ಮ ಅಂತಃಕರಣವನ್ನು ಮುಚ್ಚಿ ಇದ್ದರೆ ಏನಾಗುತ್ತೆ, ನಮ್ಮ ಪ್ರತಿಬಿಂಬವನ್ನೇ ನೋಡಲಿಕ್ಕೆ ಆಡೋಗೋದಿಲ್ಲ, ಬಿಂಬವನ್ನು ನೋಡಲಿಕ್ಕಾಗೋದಿಲ್ಲ. ಪ್ರತಿಬಿಂಬನನ್ನು ಜೀವ ಅಂತ ತಗೊಂಡ್ರೆ ಜೀವ ಜೀವನನ್ನೇ ತಿಳಿಯಲ್ಲ, ನಾವು ನಮ್ಮನ್ನೇ ತಿಳಿಯಲಾಗದೇ ಇರುವ ಒಂದು ಪರಿಸ್ಥಿತಿ ಬರುತ್ತೆ. ನಮ್ಮ ಅಂತಃಕರಣಗಳನ್ನು ಉಪಯೋಗಿಸಿ ನಾವು ಜೀವನನ್ನು ತಿಳಿಯಲಾರವು. ವಿ ಕೆನಾಟ್ ಕನ್ಸೀವ್ ಆರ್ ಅಂಡರ್ಸ್ಟ್ಯಾಂಡ್ ದ ಜೀವ ಯೂಸಿಂಗ್ ದ ಅಂತಃಕರಣಾಸ್ ವಿಚ್ ಆರ್ ಕವರ್ಡ್ ಬೈ ದ ಕಾಮ. ಅಂದರೆ ಮಣ್ಣಿನಂತೆ ಇರುವ ಕಾಮದಿಂದ ಅಂತಃಕರಣದಂತೆ ಇರುವ ಈ ಕನ್ನಡಿ ಆವೃತವಾಗಿದೆ, ಆವರಿಸಲ್ಪಟ್ಟಿದೆ. ಆ ಕಾರಣದಿಂದ ಕನ್ನಡಿಯಲ್ಲಿ ಆವಾಗ ನಾವು ಹೇಗಾದರೆ ಪ್ರತಿಬಿಂಬವನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲವೋ, ಅದೇ ವಿಧವಾಗಿ ಈ ವಿಧವಾಗಿ ಮಣ್ಣಿನಿಂದ ಮುಚ್ಚಲ್ಪಟ್ಟ ಕನ್ನಡಿಯಲ್ಲಿ ಹೇಗಾದರೆ ಪ್ರತಿಬಿಂಬ ನೋಡಲು ಸಾಧ್ಯವಾಗುವುದಿಲ್ಲವೋ, ಈ ಕಾಮದಿಂದ ಮುಚ್ಚಲ್ಪಟ್ಟಿರುವಂತಹ ಈ ಅಂತಃಕರಣದಲ್ಲಿ ನಾವು ಜೀವನನ್ನು ನೋಡಲಿಕ್ಕೆ, ಅಂದ್ರೆ ಈ ಅಂತಃಕರಣಗಳನ್ನು ಉಪಯೋಗಿಸಿ, ಈ ಸಾಧನಗಳನ್ನು ಉಪಯೋಗಿಸಿ ಜೀವನನ್ನೂ ತಿಳಿಯಲಾರು, ಪರಮಾತ್ಮನನ್ನೂ ತಿಳಿಯಲಾರು, ಯಾವುದೂ ನಮಗೆ ಗೊತ್ತಾಗೋದಿಲ್ಲ. ಅಂದ್ರೆ ಬಿಂಬನನ್ನು ನೋಡಲಿಕ್ಕಾಗೋದಿಲ್ಲ, ಪ್ರತಿಬಿಂಬನನ್ನು ನೋಡಲಿಕ್ಕಾಗೋದಿಲ್ಲ, ಯಾವುದು ನೋಡಲಿಕ್ಕಾಗೋದಿಲ್ಲ. ಬಿಂಬದಂತೆ ಇರುವ ಪರಮಾತ್ಮನ ನೋಡಲಿಕ್ಕಾಗೋದಿಲ್ಲ, ಪ್ರತಿಬಿಂಬನಂತೆ ಇರುವ ಜೀವನನ್ನು ನೋಡಲಿಕ್ಕಾಗೋದಿಲ್ಲ. ಸೊ ಇಲ್ಲಿ ನಾವು ಈ ಕಾಮದ ಮೂಲಕವಾಗಿ ಜೀವನನ್ನೂ ತಿಳಿಯಲಾರವು, ಪರಮಾತ್ಮನನ್ನು ತಿಳಿಯಲಾರವು, ಇಬ್ಬರನ್ನೂ ತಿಳಿಯ, ಅಂದ್ರೆ ಇವು ಎರಡು ಪರಮಾತ್ಮನು ಜೀವನನ್ನು ತೋರಿಸಲಾಗದಂತೆ, ತೋರಿಸುವುದಕ್ಕೆ ಸಾಧ್ಯವಿಲ್ಲದಂತೆ ಮಾಡುತ್ತೆ ಈ ಕಾಮ ಅನ್ನುವ ಮಣ್ಣು ಅನ್ನೋದು ಎರಡನೇ ಉದಾಹರಣೆ. ಆಮೇಲೆ ಮೂರನೇ ಉದಾಹರಣೆಯಲ್ಲಿ ಹೇಗಾದರೆ ಈಗ ಗರ್ಭಕೋಶದಲ್ಲಿ ಆ ಚರ್ಮದಲ್ಲಿ ಒಳಗೆ ಇರುವಂತಹ ಆ ಭ್ರೂಣ ಇಲ್ಲ ಆ ಗರ್ಭ ಯಾವ ಹೇಗಿರುತ್ತೆ ಅಂದ್ರೆ ಒಳಗೆ ಇಟ್ ಕೆನಾಟ್ ಇವನ್ ಮೂವ್ ಅರೌಂಡ್ ಬಟ್ ಸ್ಟಿಲ್ ಇಟ್ ಕೆನಾಟ್ ಪೆನಿಟ್ರೇಟ್. ಒಳಗೆ ಸ್ಥಳ ಸಾಕಾಗೋದಿಲ್ಲ, ಕೈ ಕಾಲಲ್ಲಾಡಿಸಲಿಕ್ಕೂ ಸಾಧ್ಯವಾಗೋದಿಲ್ಲ. ಆ ಜೀವ ದಟ್ ಲಿವಿಂಗ್ ಥಿಂಗ್ ದಟ್ ಎಂಬ್ರಿಯೋ ಒಳಗೆ ಆ ನಿಂತು ಆ ಏನು ಮಾಡುತ್ತೆ ಅಲ್ಲ, ಕೈ ಕಾಲಲ್ಲಾಡಿಸಲಿಕ್ಕೆ ಸಾಧ್ಯವಾಗದೆ ಇದು ಕೂಡ ಹಾಗೆಯೇ ಅಲ್ಲಿ ನಿಂತಿರುತ್ತೆ ಹೊರತು ಆ ಜೀವ ಏನು ಮಾಡಲಾರ. ಅದೇ ವಿಧವಾಗಿ ಈ ಜೀವ ಚೈತನ್ಯ ಯಾರಿದ್ದಾನೋ, ಈ ಜೀವ ಗರ್ಭದಂತೆ, ಆ ಗರ್ಭಕೋಶ ಅನ್ನೋದು ಕಾಮದಂತೆ, ಈ ಕಾಮದಂತೆ ಈ ಗರ್ಭಕೋಶ ಆ ಜೀವದಂತೆ ಇರುವ ಆ ಗರ್ಭವನ್ನು ಆವರಿಸಿಕೊಂಡಿದೆ. ಆವರಿಸಿಕೊಂಡಿರುವ ಕಾರಣದಿಂದ ಈ ಜೀವ ಚೈತನ್ಯ ಏನು ಮಾಡಿದ್ದಾನೆ, ಈ ಜೀವ ಚೈತನ್ಯ ಯಾರನ್ನು ಸೇಮ್ ಥಿಂಗ್ ಅಗೇನ್ ಪರಮಾತ್ಮನನ್ನು ಉಳ್ಳ ಕಾಲ ಜೀವನ ಅಂದ್ರೆ ಇಲ್ಲಿ ಅಂತಃಕರಣಗಳನ್ನು ಹೇಳದೆ ಡಿಫ್ರೆಂಟ್ ಲೇಯರ್ಸ್ ನೋಡಿ, ಒಂದು ಪರಮಾತ್ಮನನ್ನು ಕವರ್ ಮಾಡಿದೆ, ಎರಡನೇದು ಅಂತಃಕರಣವನ್ನು ಕವರ್ ಮಾಡಿದೆ, ಇಲ್ಲಿ ಜೀವನನ್ನೇ ಕವರ್ ಮಾಡಿಬಿಟ್ಟಿದೆ. ಅಂದ್ರೆ ಬಾಡಿ ಲೆವೆಲ್ ಆಯ್ತು, ಜೀವ ಚೈತನ್ಯದ ಲೆವೆಲ್, ಜೀವ ಚೈತನ್ಯವನ್ನು ಈ ಇದು ಕಾಮ ಕವರ್ ಮಾಡಿದೆ. ಅಂದ್ರೆ ಹಾಗೆಯಾದರೆ ಗರ್ಭವನ್ನು ಗರ್ಭಕೋಶ ಆವರಿಸಿಕೊಂಡಿದೋ, ಅದೇ ವಿಧವಾಗಿ ಜೀವ ಚೈತನ್ಯವನ್ನು ಈ ಕಾಮವೆನ್ನುವುದು ಆವರಿಸಿಕೊಂಡಿದೆ. ಸೊ ಇಲ್ಲಿ ಈ ಮೂರನೇ ಉದಾಹರಣದಲ್ಲಿ ಇದು ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಈ ಜೀವ ಚೈತನ್ಯ ಸ್ವಭಾವ ಅನ್ನೋದು ನೋಡ್ರಿ, ಇದು ಬಹಳ ಬಲವತ್ತರವಾದದ್ದು. ಜೀವ ಚೈತನ್ಯ ನಮ್ಮ ಸ್ವಭಾವವನ್ನು ನಾವು ಮೀರಲಾರವು. ಅತ್ಯಂತ ಪ್ರಯತ್ನದಿಂದ ಏನು ಮಾಡಬೇಕು, ನಮಗಿರುವ ಒಳ್ಳೆ ಸ್ವಭಾವವನ್ನೇ ನಾವು ಹೊರಗೆ ತರಲಿಕ್ಕಾಗುತ್ತೆ. ಅಂದ್ರೆ ಕೆಟ್ಟ ಸ್ವಭಾವದ ಏನು ಮಾಡಲಿಕ್ಕಾಗೋದಿಲ್ಲ, ನಮ್ಮ ಒಳಗೆ ಒಳ್ಳೆ ಸ್ವಭಾವ ಇದೆ ಅಂತೇ ನಾವು ಭಾವಿಸ್ಕೊಂಡಿರ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರಯತ್ನವನ್ನು ಮಾಡ್ತೀವಿ ತಪ್ಪಿಸ್ಕೋಬೇಕು, ಈ ಕೆಟ್ಟ ಪಾಪಗಳಿಂದ ದೂರ ಪಡಬೇಕು ಅನ್ನೋ ಒಂದು ಆಶೆ ನಮ್ಮಲ್ಲಿ ಉಳಿದಿದೆ. ಆ ಕಾರಣದಿಂದ ನಮಗೆ ಅದು ಒಳ್ಳೆ ಸ್ವಭಾವ ಅಂತ ತಿಳ್ಕೊಂಡು ಇದಕ್ಕೆ ಈ ಕಾಮ ಅನ್ನೋದು ಮುಚ್ಚಿ ಹಾಕಿದೆ. ಈ ಕಾಮವನ್ನು ಛೇದಿಸಿಕೊಂಡು ಬರಲಿಕ್ಕಾಗೋದಿಲ್ಲ, ಏನು ಮಾಡಬೇಕು ಅಂತ ಹೇಳಿದ್ರೆ, ಡೋಂಟ್ ವಾಂಟ್ ಟು ಬಿ ಲೈಕ್ ದ ಎಂಬ್ರಿಯೋ ಇನ್ಸೈಡ್ ಎ ಗರ್ಭಕೋಶ, ಬಟ್ ವಿ ಕ್ಯಾನ್ ಬಿ ಲೈಕ್ ಎ ಮಿರರ್ ದಟ್ ಈಸ್ ಕವರ್ಡ್ ಬೈ ದ ಮಡ್. ಆ ಮಡ್ ಅನ್ನು ಚೆನ್ನಾಗಿ ತೊಳೆದುಬಿಟ್ಟು ಕ್ಲೀನ್ ಮಾಡಿದರೆ ನಾವು ಪರಮಾತ್ಮನನ್ನು, ನಮ್ಮ ಜೀವನನ್ನು, ನಮ್ಮನ್ನು ನಾವು ಆ ಕನ್ನಡಿಯಲ್ಲಿ ನೋಡಬಹುದು. ಸೊ ವಿ ಹ್ಯಾವ್ ಟು ಬಿ ಲೈಕ್ ದ ಸೆಕೆಂಡ್ ಎಕ್ಸಾಂಪಲ್ ತರ ಇರಬಹುದು, ಉತ್ತಮ ಹೊಗೆಯಂತೆ ಇರುವ ಉತ್ತಮ ಜೀವರಾಶಿಗಳಾಗಿ ನಾವು ಅಲ್ಲ, ಆದರೆ ಮೀಡಿಯಂ ಜೀವ ಕನ್ನಡಿಯಂತ ಆದ್ರೂ ಇರಬಹುದೇ ಹೊರತು ಈ ಗರ್ಭದಲ್ಲಿ ಸಿಗ ಗರ್ಭಕೋಶದಲ್ಲಿ ಸಿಗಹಾಕೊಂಡ ಗರ್ಭದಂತೆ ನಾವು ಇರಬೇಕಾಗಿಲ್ಲ. ಸೊ ಈ ಕಾಮಕ್ಕೆ ಅಂದ್ರೆ ಅಸಮರ್ಥವಾಗಿರುತ್ತೆ. ಗರ್ಭವನ್ನು ಗರ್ಭಕೋಶವನ್ನು ಬಿಡಿಸಿಕೊಂಡು ಸೀಳಿಸಿಕೊಂಡು ಗರ್ಭ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ, ಅಸಮರ್ಥವಾಗಿರುತ್ತೆ. ಅದೇ ವಿಧವಾಗಿ ಈ ಜೀವ ಅನ್ನುವನು ಈ ಕಾಮದಲ್ಲಿ ಸಿಗಹಾಕೊಂಡಿದ್ದರೆ ಆವಾಗ ಅಂದ್ರೆ ಆ ಜೀವ ಸ್ವಭಾವದಲ್ಲಿಯೇ ದುಷ್ಟತ್ವ ಇದ್ದು ಅವನು ಕಾಮಕ್ಕೆ ಸಿಗಹಾಕೊಂಡಿದ್ದರೆ ಆವಾಗ ಆ ಜೀವ ಚೈತನ್ಯ ಪರಮಾತ್ಮನನ್ನು ಜೀವನನ್ನು ಯಾರನ್ನೂ ತಿಳಿಯಲಾರದೆ ಒದ್ದಾಡ್ತಾ ಇರ್ತಾನೆ. ಸೊ ಈ ಕಾರಣದಿಂದ ಜ್ಞೇಯವಾದ ಪರಮಾತ್ಮ, ಜ್ಞಾನ ಸಾಧನವಾದ ಅಂತಃಕರಣ, ಜ್ಞಾತೃ ಅಂದ್ರೆ ತಿಳಿಯುವಂತಹ ಅವನು ಯಾವಿದ್ದಾನೋ ಅಂತಹ ಜೀವ ಚೈತನ್ಯ, ಇವು ಎಲ್ಲವೂ ಕೂಡ ಕಾಮವೇ ಆವರಕವಾಗಿದ್ದು ಜೀವನಿಗೆ ಅತ್ಯಂತವಾದ ಪ್ರಬಲವಾದ ಶಕ್ತಿವಂತವಾದ ಪಾಪ ಪ್ರೇರಕವನ್ನು ಶಕ್ತಿಯನ್ನು ಈ ಕಾಮ ಕೊಡುತ್ತೆ. ದಿಸ್ ಈಸ್ ದ ಒನ್ ದಟ್ ಆಕ್ಚುಲಿ ಎಂಗೇಜಸ್ ಅಸ್ ಇನ್ ಟು ದ ಸಿನ್ ಬೈ ಆಕ್ಟಿಂಗ್ ಎ ಡಿಫರೆಂಟ್ ಲೇಯರ್ಸ್ ಬಾಡಿ ಲೆವೆಲ್ನಲ್ಲಿ, ಜೀವದ ಲೆವೆಲ್ನಲ್ಲಿ. ಅಷ್ಟೇ ಅಲ್ಲದೆ ಈ ಬಾಡಿ ಜೀವ ಎರಡಕ್ಕೂ ಹೊರಗೆ ಬಿದ್ದು ಪರಮಾತ್ಮನನ್ನೇ ನಮಗೆ ಕಾಣಿಸದಂತೆ ಮಾಡುವಂತಹ ಶಕ್ತಿ ಈ ಕಾಮಕ್ಕಿದೆ. ಈ ಕಾಮವನ್ನು ಜಯಿಸುವುದು ಬಹಳ ಕಷ್ಟಸಾಧ್ಯವಾದ ವಿಷಯ. ಆದರೂ ಕೂಡ ನಾವು ಅತ್ಯಂತ ಪ್ರಯತ್ನವನ್ನು ಮಾಡಿ ಈ ಕಾಮವನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಕಾಮವನ್ನು ನಮ್ಮ ವಶದಲ್ಲಿ ಆದ್ರೂ ಇಟ್ಕೋಬೇಕೆ ಹೊರತು ಆ ಕಾಮ ನಮ್ಮನ್ನು ಅದರ ವಶದಲ್ಲಿ ಇಟ್ಕೋಬಾರದು. ವಿ ಶುಡ್ ನಾಟ್ ಬಿಕಮ್ ಇಟ್ಸ್ ವಿಕ್ಟಿಮ್. ಅಟ್ ಲೀಸ್ಟ್ ಈವನ್ ಇದ್ರೂ ಕೂಡ ಆ ಕಾಮ ಪರಮಾತ್ಮನ ಒಂದು ಅನುಗ್ರಹದಿಂದ ಆ ಕಾಮವನ್ನು ಒಂದು ಹತೋಟಿಯಲ್ಲಿ, ಒಂದು ವಶದಲ್ಲಿ ಇಟ್ಕೊಳ್ಳಕ್ಕಾದ್ರೂ ನಾವು ಪ್ರಯತ್ನ ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಸೊ ಇಲ್ಲಿ ಇದು ಬಹಳ ಡಿಫಿಕಲ್ಟ್ ಕಾನ್ಸೆಪ್ಟ್ ಅಂದ್ರೆ, ಅದಕ್ಕೆ ಸ್ವಲ್ಪ ಐ ಥಾಟ್ ಐ ಟೋಲ್ಡ್ ಮೆಲ್ಲಕ್ಕೆ ಹೇಳಿದ್ದೀನಿ, ಬಟ್ ಸ್ಟಿಲ್ ಇಟ್ಸ್ ಡಿಫಿಕಲ್ಟ್ ಕಾನ್ಸೆಪ್ಟ್. ಯಾಕಂದ್ರೆ ಎರಡು ವಿಧವಾದ ಆಲೋಚನಾ ಧಾರೆಯನ್ನು ಕೊಟ್ಟಿದ್ದಾರೆ. ಒಂದು ಏನಂತ ಹೇಳಿದ್ರೆ ತ್ರಿವಿಧ ಜೀವರಾಶಿಗಳನ್ನು, ಇನ್ನೊಂದು ಪರಮಾತ್ಮ, ಅಂತಃಕರಣ, ಜೀವ, ಈ ಮೂರನ್ನು ಕೂಡ ಹೇಳುವಂತಹ ಇನ್ನೊಂದು ಆಲೋಚನಾ ಧೋರಣೆ. ಈ ವಿಧವಾಗಿ ಧೂಮೇನಾವೃತೆ ವಹ್ನಿ ಯಥಾ ಆದರ್ಶೋ ಮಲೇನ ಚ ಯಥಾ ಉಲ್ಬೇನ ಆವೃತೋ ಗರ್ಭ ತಥಾ ತೇನ ಇದಂ ಆವೃತಂ. ತೇನ ಅಂದ್ರೆ ಕಾಮದಿಂದ, ಇದಂ ಅನ್ನುವುದು ಮೂರು ಒಟ್ಟಿಗೆ ಆರು ವಿಧವಾದ ನೋಡಬಹುದು. ಒಂದು ಇದಂ ಇದು ಅನ್ನುವುದು ಉತ್ತಮ ಜೀವರಾಶಿ, ಮಧ್ಯಮ ಜೀವರಾಶಿ, ಅಧಮ ಜೀವರಾಶಿ, ಈ ಮೂರು ಇದಂ ಅನ್ನು ಇದು ಅನ್ನುವ ಶಬ್ದಕ್ಕೆ. ಇನ್ನೊಂದರ ವಿಧವಾಗಿ ನೋಡಿದ್ರೆ ಇದು ಅನ್ನುವ ಶಬ್ದಕ್ಕೆ ಇದು ಅಂದ್ರೆ ಪರಮಾತ್ಮ, ಇದು ಅಂತ ಹೇಳಿದ್ರೆ ಅಂತಃಕರಣ, ಇದು ಅಂತ ಹೇಳಿದ್ರೆ ಜೀವ ಚೈತನ್ಯ. ಈ ವಿಧವಾಗಿ ಒಟ್ಟಿಗೆ ಆರು ಅರ್ಥಗಳನ್ನು ಇದಂ ಆವೃತಂ, ಇದು ಆವೃತವಾಗಿದೆ. ದಿಸ್ ಒನ್ ಇಸ್ ಕವರ್ಡ್. ವಾಟ್ ಈಸ್ ದಿಸ್ ಒನ್? ದಿಸ್ ಒನ್ ಇಸ್ ಪರಮಾತ್ಮ, ದಿಸ್ ಒನ್ ಈಸ್ ಅಂತಃಕರಣ, ದಿಸ್ ಒನ್ ಈಸ್ ಜೀವ, ಆರ್ ದಿಸ್ ಒನ್ ಈಸ್ ಪರಮಾತ್ಮ ಅನ್ನೋದೊಂದು, ದಿಸ್ ಒನ್ ಅನ್ನೋದು ನಮಗೆ ಉತ್ತಮ ಜೀವರಾಶಿಗಳು, ಮಧ್ಯಮ ಜೀವರಾಶಿಗಳು, ಅಧಮ ಜೀವರಾಶಿಗಳು. ಸೊ ಒಂದು ಉದಾಹರಣೆಯಲ್ಲಿ ಇದಂ ಇದು ಅನ್ನುವುದು ಉತ್ತಮ ಜೀವರಾಶಿ, ಮಧ್ಯಮ ಜೀವರಾಶಿ, ಅಧಮ ಜೀವರಾಶಿ, ತ್ರೀ ಎಕ್ಸಾಂಪಲ್ಸ್ ಆರ್ ತ್ರೀ ಮೀನಿಂಗ್ಸ್, ಆರ್ ಇದು ಅನ್ನುವುದು ಪರಮಾತ್ಮ, ಅಂತಃಕರಣ, ಜೀವ ಚೈತನ್ಯ. ಸೊ ಒಟ್ಟಿಗೆ ಈ ವಿಧವಾಗಿ ಆರು ಅರ್ಥಗಳನ್ನು ಇದಂ ಅನ್ನುವ ಶಬ್ದದಲ್ಲಿ, ಇದು ಅನ್ನುವ ಶಬ್ದದಲ್ಲಿ ನಾವು ಅನ್ವಯ ಮಾಡ್ಕೋಬೇಕು. ತೇನ ಅನ್ನುವುದು ಒಂದೇ ಅರ್ಥ, ತೇನ ಅಂದ್ರೆ ಅದರಿಂದ, ಬೈ ದಟ್, ಯಾವುದು ಬೈ ದಟ್, ಕಾಮ. ಸೊ ತೇನ ಅನ್ನೋದು ಕಾಮ ಒಂದೇ, ಕಾಮದಿಂದ ಇದಂ ಇದು ಅನ್ನೋದು ಆರು ವಸ್ತುಗಳನ್ನು ನಾವು ನೋಡಬಹುದು. ಈ ವಿಧವಾಗಿ ಸಿಕ್ಸ್ ಪಾಸಿಬಿಲಿಟೀಸ್ ಅನ್ನು ಹೇಳಿದ್ದಾರೆ. ಸೊ ನಾವು ಆ ವಿಧವಾಗಿ ಈ ಶ್ಲೋಕವನ್ನು ಅನ್ವಯ ಮಾಡ್ಕೋಬೇಕು. ಧೂಮೇನ ಆವೃತೆ ವಹಿನಿ ಯಥಾ ಆದರ್ಶೋ ಮಲೇನ ಚ ಯಥಾ ಉಲ್ಬೇನ ಆವೃತ ಗರ್ಭ ತಥಾ ತೇನ ಅದರಿಂದ ಇದಂ ಇದು ಆವೃತಂ ಆವರಿಸಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಈ ವಿಷಯವನ್ನು ಭಾಷ್ಯದಲ್ಲಿ ವಿಸ್ತಾರ ಮಾಡಿದ್ದಾರೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಗಾಯನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನ ವಾ ಭಕ್ತೇ ಸ್ವಭಾವ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಪ್ಯಾಮಿ ಶಿಕ್ಷಣಾರ್ಥಮಸ್ತು. ನಾರಾಯಣ.